ಇದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಪ್ರೀತಿಯ ಬಾನುಲಿ ಕೇಳುಗರೆ, ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತೇನೆ. ಈ ದಿನದ ನಮ್ಮ ಕಾರ್ಯಕ್ರಮದಲ್ಲಿ ದೇವರ ಸಂದೇಶ ಮತ್ತು ಸುಮಧುರವಾದ ಹಾಡುಗಳನ್ನು ನೀವು ಕೇಳಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ. ದೇವರ ಸಂದೇಶವನ್ನು ಕೇಳುವುದಕ್ಕಿಂತ ಮೊದಲು ಒಂದು ಸುಮಧುರವಾದ ಹಾಡನ್ನು ಕೇಳೋಣ.
ಆತ್ಮಸ್ವರೂಪನೇಸು ಪವಿತ್ರ ಗಾಯಕೇಸು ಸತ್ಯ ನೀತಿಯೇಸು ಪ್ರೀತಿ ಪಾಲನೇಸು ಆತ್ಮಸ್ವರೂಪನೇಸು ಪವಿತ್ರ ಗಾಯಕೇಸು ಸತ್ಯ ನೀತಿಯೇಸು ಪ್ರೀತಿ ಪಾಲನೇಸು
ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಅಂಚೆಯ ಮೂಲಕ ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪೋಸ್ಟ್ ಬಾಕ್ಸ್ ನಂಬರ್ 1446, ಮಾರ್ಕೆಟ್ ಯಾರ್ಡ್, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನಿಮ್ಮಲ್ಲಿ ಯಾವುದಾದರೂ ಪ್ರಾರ್ಥನಾ ಮನವಿಗಳು, ಸಂದೇಹಗಳು ಮತ್ತು ಹೆಚ್ಚಾಗಿ ಸತ್ಯವೇದದ ಪಾಠಗಳನ್ನು ಕಲಿಯಬೇಕೆಂದು ಬಯಸಿದಲ್ಲಿ 9901663711 ಈ ನಂಬರಿಗೆ ನೀವು ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮೂಲಕ ನಮ್ಮನ್ನು ಸಂಪರ್ಕಿಸಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ.
ದೇವರ ಮುದ್ರೆ ಮತ್ತು ಮೃಗದ ಗುರುತು ಭಾಗ ಎರಡು. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಕಳೆದ ಸಂಚಿಕೆಯಲ್ಲಿ ದೇವರ ಮುದ್ರೆ ಮತ್ತು ಮೃಗದ ಗುರುತು ಅನ್ನುವಂತಹ ವಿಚಾರದಲ್ಲಿ ಕೊನೆಯ ಕಾಲದಲ್ಲಿ ಎರಡು ರೀತಿಯ ಗುಂಪುಗಳು ಮಾತ್ರ ಇರತಕ್ಕಂಥವರಾಗಿದ್ದಾರೆ. ಹೇಗೆಂದರೆ ಕಾಯನ ಮತ್ತು ಹಾಬೆಲಿನ ರೀತಿಯಲ್ಲಿ ಕುರಿ ಮತ್ತು ಹಾಡು ಹೇಗೆ ದೇವರು ವಿಂಗಡಿಸ್ತಕ್ಕಂಥವನಾಗಿದ್ದಾನೆ, ಮತ್ತು ನೀತಿವಂತರು ಅನೀತಿವಂತರು, ಮೃಗದ ಮುದ್ರೆಯನ್ನು ಹೊಂದಿರತಕ್ಕಂಥವರು ಮತ್ತು ದೇವರ ಮುದ್ರೆಯನ್ನು ಹೊಂದಿರತಕ್ಕಂಥವರು, ಈ ರೀತಿಯಾಗಿ ಎರಡು ಗುಂಪುಗಳು ಮಾತ್ರ ಈ ಲೋಕದಲ್ಲಿ ಇರತಕ್ಕಂಥದ್ದಾಗಿದೆ. ಕೆಲವರು ಮೃಗದ ಮುದ್ರೆಯೂ ಬೇಡ, ದೇವರ ಮುದ್ರೆಯೂ ಬೇಡ ಎಂಬುದಾಗಿ ಮಧ್ಯದಲ್ಲಿರ್ತಕ್ಕಂಥವರಾಗಿದ್ದಾರೆ. ಅವರು ಸಹ ಕ್ರಿಸ್ತನಿಗೆ ಶತ್ರುಗಳೆಂದು ಎನಿಸಲ್ಪಡ್ತಕ್ಕಂಥವರಾಗಿದ್ದಾರೆ. ಮತ್ತು ದೇವರ ಮುದ್ರೆ ಎಂದರೆ ಅದು ಏಳನೇ ದಿನ ಸಬ್ಬತ್ ದಿನ, ಮೃಗದ ಗುರುತು ಎಂದರೆ ಅದು ಮೊದಲನೇ ದಿನ ಭಾನುವಾರ ಎಂಬುದಾಗಿ ನಾವು ಕೆಲವೊಂದು ವಿಚಾರಗಳನ್ನು ನೋಡಿದೆವು. ಅದರ ಮುಂದುವರಿದ ಭಾಗವಾಗಿ ಇವತ್ತಿನ ದಿನದಲ್ಲಿ ಈ ಒಂದು ದೇವರ ಮುದ್ರೆ ಮತ್ತು ಮೃಗದ ಗುರುತು ಈ ಎರಡರ ನಡುವೆ ಇರತಕ್ಕಂತಹ ವ್ಯತ್ಯಾಸ ಏನು, ಈ ದೇವರ ಮುದ್ರೆ ಮತ್ತು ಮೃಗದ ಗುರುತು ಈ ಲೋಕಕ್ಕೆ ಬರುವಂತಹ ಸಂದರ್ಭದಲ್ಲಿ ದೇವರ ಸತ್ಯಕ್ಕೋಸ್ಕರ ನಿಲ್ತಿರ್ತಕ್ಕಂಥ ಜನಗಳಿಗೆ ಬರ್ತಕ್ಕಂಥ ಕಷ್ಟಗಳೇನು, ಮತ್ತು ನಮಗೆ ದೊರಕಿರ್ತಕ್ಕಂಥ ಬೆಳಕಿನಲ್ಲಿ ನಾವು ಹೇಗೆ ಸ್ಥಿರವಾಗಿರಬೇಕು ಅನ್ನುವಂತಹ ಅನೇಕ ಸತ್ಯಗಳನ್ನು ಈ ದಿನದಲ್ಲಿ ನಾವು ಧ್ಯಾನಿಸುವುದಕ್ಕಿಂತ ಮೊದಲು ತಲೆಗಳನ್ನು ಬಾಗಿ ಪರಿಶುದ್ಧಾತ್ಮನ ಮಾರ್ಗದರ್ಶನಕ್ಕಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿರ್ತಕ್ಕಂತಹ ನಮ್ಮ ತಂದೆಯೇ ಸ್ವಾಮಿ, ಆಕಾಶದ ಮಹೋನ್ನತ ಸ್ಥಳದಲ್ಲಿ ನೀನು ವಾಸವಾಗಿದೆಯೇ ಸ್ವಾಮಿ? ಆದರೆ ಭೂಮಿಯಲ್ಲಿ ಜೀವಿಸುವಂತಹ ನಿನ್ನ ಮಕ್ಕಳು ಸ್ವಾಮಿ, ಪರಲೋಕದ ಕಡೆಗೆ ಕಣ್ಣೆತ್ತಿ ನೋಡಿ ಸ್ವಾಮಿ, ನಾವು ಪಾಪಿಗಳೆಂಬುದಾಗಿ ನಿನ್ನ ಮುಂದೆ ನಮ್ಮ ಪಾಪಗಳನ್ನು ಹರಕಿಡುವಾಗ ಪರಲೋಕದ ದೇವರು ನಿನ್ನ ಒಬ್ಬನೇ ಮಗನಂತ ಯೇಸು ಸ್ವಾಮಿಯ ರಕ್ತದ ಮುಖಾಂತರವಾಗಿ ನಮ್ಮ ಎಲ್ಲ ಪಾಪ ಅಕ್ರಮಗಳನ್ನು ತೊಳೆದು ಶುದ್ಧೀಕರಿಸಿ ನಮ್ಮ ಮೇಲೆ ನಿನ್ನ ಪರಿಶುದ್ಧಾತ್ಮನನ್ನು ಸುರಿಸಿ ಈ ಒಂದು ಸಮಯದಲ್ಲಿ ಸ್ವಾಮಿ ನಿನ್ನ ಸತ್ಯವಾಕ್ಯವನ್ನು ತೆಗೆದು ನಾವು ಧ್ಯಾನಿಸಲು ಹೋಗುವಾಗ ನೀನು ನಮ್ಮ ಸಂಗಡ ಮಾತನಾಡು ಸ್ವಾಮಿ. ವಿಶೇಷವಾಗಿ ಈ ಕೊನೆಯ ಕಾಲದಲ್ಲಿ ದೇವರ ಮುದ್ರೆ ಮತ್ತು ಮೃಗದ ಗುರುತು, ದೇವರ ಮುದ್ರೆ ಅಂದರೇನು, ಮೃಗದ ಗುರುತು ಅಂದರೇನು, ಇದು ಯಾವ ಸಮಯದಲ್ಲಿ ಬರ್ತಕ್ಕಂಥದ್ದಾಗಿದೆ, ಬರುವಾಗ ನಾವು ಹೇಗೆ ಸ್ಥಿರವಾಗಿ ನಿಲ್ಲಬೇಕು, ನಮಗೆ ಬರತಕ್ಕಂತಹ ವಿರೋಧತೆ ಏನು ಅನ್ನುವಂಥ ಸತ್ಯವನ್ನು ನಾವು ಧ್ಯಾನಿಸಲು ಹೋಗ್ತಕ್ಕಂಥವರಾಗಿದ್ದೇವೆ. ವಿಶೇಷವಾಗಿ ಕೇಳುಗರ ಹೃದಯದಲ್ಲಿ ನೀನು ಮಾತನಾಡು ಸ್ವಾಮಿ. ದೇವರ ಮುದ್ರೆ ಹೊಂದಿಕೊಳ್ಳಲು ನಾನು ಏನು ಮಾಡಬೇಕು, ಮೃಗದ ಗುರುತನ್ನು ತಿರಸ್ಕರಿಸಲು ನಾನು ಏನು ಮಾಡಬೇಕು ಅನ್ನುವಂತಹ ಆಳವಾದಂತಹ ನಿರ್ಧಾರವನ್ನು ಅವರು ತೆಗೆದುಕೊಂಡು ಸ್ವಾಮಿ ನಿನಗೆ ಸ್ಥಿರವಾಗಿ ನಿಲ್ಲುವಾಗೆ ಸಹಾಯ ಮಾಡು. ಈ ಸಂದೇಶ ಆಶೀರ್ವಾದದಾಯಕವಾಗಿದ್ದು ಇದು ಸತ್ಯವಾದಂಥ ಸಂದೇಶ ಎಂಬುದಾಗಿ ನಂಬಿ ನಿನ್ನ ಪರಲೋಕ ರಾಜ್ಯಕ್ಕೆ ಅವರು ಬಾಧ್ಯಸ್ಥರಾಗುವಾಗೆ ಸಹಾಯ ಮಾಡು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಲೋಕದ ಅಂತ್ಯಕಾಲವು ಸಮೀಪವಾಗ್ತಿರುವಾಗ ಈ ಲೋಕಕ್ಕೆ ಸೈತಾನನು ಮೃಗದ ಗುರುತನ್ನು ತರುವರ್ತವನಾಗಿದ್ದಾನೆ. ಆದರೆ ದೇವರು ತನ್ನ ಮಕ್ಕಳನ್ನು ರಕ್ಷಿಸಲು ತನ್ನ ಮಕ್ಕಳಿಗೆ ಮುದ್ರೆಯನ್ನು ಈ ಲೋಕದಲ್ಲಿ ಹೊತ್ತುವಂತೆಯವನಾಗಿದ್ದಾನೆ. ದೇವರ ಮಕ್ಕಳು ಮತ್ತು ಸೈತಾನನ ಹಿಂಬಾಲಕರ ನಡುವಿನ ವಿಂಗಡಣೆಯು ಹೆಚ್ಚೆಚ್ಚಾಗಿ ನಿರ್ಧರಿಸಲ್ಪಡ್ತಕ್ಕಂಥದ್ದಾಗಿದೆ. ಯಾವಾಗ ಎಂಬುದಾಗಿ ನಾವು ನೋಡಬೇಕಾದರೆ ಯಾವಾಗ ಮೃಗದ ಗುರುತು ಈ ಲೋಕಕ್ಕೆ ಕಾನೂನಾಗಿ ಬರತಕ್ಕಂಥದ್ದಾಗಿದೆಯೋ. ಮೃಗದ ಗುರುತು ಅಂದರೆ ದೇವರ ಸಬ್ಬತ್ತಿನಕ್ಕೆ ವಿರುದ್ಧವಾಗಿರ್ತಕ್ಕಂತಹ ವಾರದ ಮೊದಲನೇ ದಿನ ಪವಿತ್ರತೆ ಎಂದು ತಿಳಿಸಲ್ಪಡ್ತಕ್ಕಂತಹ ಭಾನುವಾರದ ಕಾನೂನು ಈ ಲೋಕಕ್ಕೆ ಬಂದಾಗ ಯಾರು ಸೈತಾನನ ಹಿಂಬಾಲಕರು, ಯಾರು ನಿಜವಾದಂತಹ ದೇವರ ಮಕ್ಕಳು ಅನ್ನುವಂತಹ ಒಂದು ವಿಂಗಡಣೆಯನ್ನು ನಾವು ನೋಡಬಹುದಾಗಿದೆ. ಯಾಕೆಂದರೆ ಈ ಲೋಕದಲ್ಲಿ ಅನೇಕ ಧರ್ಮಗಳಿದೆ, ಅನೇಕ ಕ್ರೈಸ್ತೀಯ ಪಂಗಡಗಳಿವೆ, ಅನೇಕ ಕುಲಗಳು ಜಾತಿಗಳಿದ್ದಾವೆ. ಆದರೆ ಕೊನೆಯ ಕಾಲದಲ್ಲಿ ಎರಡು ರೀತಿಯ ಜನಗಳು ಮಾತ್ರ ಈ ಲೋಕದಲ್ಲಿ ಇರತಕ್ಕಂಥವರಾಗಿದ್ದಾರೆ. ಒಂದು ಮೃಗದ ಗುರುತನ್ನು ಹಾಕಿಸಿಕೊಂಡು ಮನುಷ್ಯನ ಆಜ್ಞೆಗಳನ್ನು ಕೈಗೊಂಡು ನಡೆದು ಅಂದರೆ ಭಾನುವಾರದ ಪವಿತ್ರತೆಯನ್ನು ಹಿಂಬಾಲಿಸುವಂತಹ ಜನಗಳು ಮತ್ತು ದೇವರ ಆಜ್ಞೆಗಳಿಗೆ ವಿಧೇಯರಾಗಿ ಸಬ್ಬತ್ ದಿನವನ್ನು ಪರಿಶುದ್ಧವಾಗಿ ಆಚರಿಸಿ ದೇವರಿಗೆ ಮೆಚ್ಚೆಯಾಗಿ ಜೀವಿಸುವಂತಹ ಜನಗಳು, ಈ ರೀತಿಯಾಗಿ ಎರಡು ಜನಗಳು ಮಾತ್ರ ಇರತಕ್ಕಂಥವರಾಗಿದ್ದಾರೆ. ಹಾಗಾಗಿ ಅಂತ್ಯಕಾಲ ಸಮೀಪವಾಗುತ್ತಿರುವಾಗ, ಈ ಮೃಗದ ಗುರುತು ಈ ಲೋಕಕ್ಕೆ ಕಾನೂನಾಗಿ ಬರುವಾಗ, ಸೈತಾನನ ಹಿಂಬಾಲಕರು ಮತ್ತು ದೇವರ ಮಕ್ಕಳ ನಡುವೆ ಒಂದು ವ್ಯತ್ಯಾಸವನ್ನು ನಾವು ಕಾಣಬಹುದಾಗಿದೆ. ಅಂದರೆ ಸೈತಾನನ ಹಿಂಬಾಲಕರು ಮತ್ತು ದೇವರ ಮಕ್ಕಳ ನಡುವೆ ಒಂದು ವಿಂಗಡಣೆ ಬಂದಾಗ, ಈ ವ್ಯತ್ಯಾಸ ಒಂದು ರೀತಿಯ ಹೊಸತನವನ್ನು ಉಂಟು ಮಾಡತಕ್ಕಂಥದ್ದಾಗಿದೆ. ಅಂದರೆ ಕ್ರಿಸ್ತನಲ್ಲಿ ನೂತನ ಸೃಷ್ಟಿ ಲೋಕದ ಪಾಲಿಗೆ ಸಾಯುವುದಾಗಿರತಕ್ಕಂಥದ್ದಾಗಿದೆ. ದೇವರಿಗಾಗಿ ಜೀವಿಸುವುದು ಎಂಬ ಕ್ರಿಸ್ತನ ಮಾತುಗಳಲ್ಲಿ ವ್ಯಕ್ತಪಡಿಸಲ್ಪಡ್ತಕ್ಕಂಥದ್ದಾಗಿದೆ. ಇವು ಪರಲೋಕವನ್ನು ಮತ್ತು ಭೂಲೋಕವನ್ನು ವಿಭಜಿಸುವ ಪ್ರತ್ಯೇಕ ಗೋಡೆಗಳಾಗಿವೆ. ಯಾವುದು ಅಂದರೆ ದೇವರ ಮುದ್ರೆ ಮತ್ತು ಮೃಗದ ಗುರುತು. ಇವು ಲೋಕಕ್ಕೆ ಸಂಬಂಧಪಟ್ಟವರು ಮತ್ತು ಆದ್ದರಿಂದ ಹೊರೆ ತೆಗೆಲ್ಪಟ್ಟವರು, ದೇವರ ಸನ್ನಿಧಿಯಲ್ಲಿ ಅಮೂಲ್ಯವಾದವರೆಂದು ಆರಿಸಲ್ಪಟ್ಟವರ ನಡುವಿನ ವ್ಯತ್ಯಾಸವನ್ನು ಈ ದೇವರ ಮುದ್ರೆ ಮತ್ತು ಮೃಗದ ಗುರುತು ವಿವರಿಸತಕ್ಕಂಥದ್ದಾಗಿದೆ. ನಾವು ಜೀವಿಸುವಂತಹ ಈ ಕೊನೆ ಕಾಲದಲ್ಲಿ ಈ ಎರಡು ಗುಂಪಿನ ನಡುವೆ ಹೆಚ್ಚೆಚ್ಚಾಗಿ ಭಿನ್ನಾಭಿಪ್ರಾಯವನ್ನು ಹೊಂದಿರುವಂಥವರಾಗಿದ್ದಾರೆ. ಈ ಒಂದು ಭಿನ್ನಾಭಿಪ್ರಾಯ ಈ ಲೋಕಕ್ಕೆ ಒಂದು ರೀತಿಯ ಹೊಸತನವನ್ನು ಸೃಷ್ಟಿಸತಕ್ಕಂಥದ್ದಾಗಿದೆ. ಹಾಗಾಗಿ ಕ್ರಿಸ್ತನಲ್ಲಿ ಜೀವಿಸುವಂತಹ ಜನಗಳು ನೂತನ ಸೃಷ್ಟಿಯಾಗಿ ಆತನ ಆಜ್ಞೆಗಳಿಗೆ ವಿಧೇಯರಾಗಿ ಜೀವಿಸುವಂಥವರಾಗಿದ್ದಾರೆ. ಕೊನೆ ಕಾಲದಲ್ಲಿ ಪ್ರಿಯ ಕೇಳುಗರೆ, ಈ ಎರಡು ರೀತಿಯ ಜನಗಳು ಮಾತ್ರ ಇರತಕ್ಕಂಥವರಾಗಿದ್ದಾರೆ. ಆದರೆ ಈ ಮೃಗದ ಗುರುತನ್ನು ಯಾರೆಲ್ಲ ಹಾಕಿಸಿಕೊಳ್ಳೋದಿಲ್ಲವೋ, ನಾವು ಈಗಾಗಲೇ ಪ್ರಕಟಣೆ ಪುಸ್ತಕ 13ನೇ ಅಧ್ಯಾಯದಲ್ಲಿ ಓದಿದಂತೆ ಸೈತಾನನು ಜನಗಳನ್ನು ಹಿಂಸಿಸುವಂಥವನಾಗಿದ್ದಾನೆ. ಈ ಮೃಗ ಏನು ಮಾಡುವಂಥದ್ದಾಗಿದೆ ಅಂದರೆ, ದೊಡ್ಡವರು ಚಿಕ್ಕವರು, ಐಶ್ವರ್ಯವಂತರು ಬಡವರು, ಸ್ವತಂತ್ರರು ದಾಸರು, ಎಲ್ಲರೂ ತಮ್ಮ ತಮ್ಮ ಬಲಗೈ ಮೇಲಾಗಲಿ ಹಣೆ ಮೇಲಾಗಲಿ ಗುರುತು ಹೊಂದಬೇಕಂತಲೂ, ಆ ಗುರುತು ಯಾರಿಗಿಲ್ಲವೋ ಅವರು ಕ್ರಯ ವಿಕ್ರಯಗಳನ್ನು ನಡೆಸದಂತಲೂ ಆಜ್ಞೆ ಮಾಡುವಂಥದ್ದಾಗಿದೆ. ಯಾವ ರೀತಿಯಲ್ಲಿ ಸೈತಾನ ಕೊನೆ ಕಾಲದಲ್ಲಿ ಕಾರ್ಯ ಮಾಡುವಂಥವನಾಗಿದ್ದಾನೆ ಅಂದರೆ, ಈ ಮೃಗದ ಗುರುತನ್ನು ಯಾರೆಲ್ಲ ಹಾಕಿಸಿಕೊಳ್ಳೋದಿಲ್ಲವೋ ಅವರು ಕ್ರಯ ವಿಕ್ರಯ ಮಾಡಬಾರದು, ಆ ರೀತಿಯಾಗಿ ಮಾಡಿದರೆ ಮರಣದಂಡನೆಯನ್ನು ನೀಡುವಂಥದ ಕಾರ್ಯವನ್ನು ಸೂಚಿಸುವಂಥವನಾಗಿದ್ದಾನೆ. ಇಂತಹ ಸಮಯದಲ್ಲಿ ಸತ್ಯಕ್ಕೋಸ್ಕರ ನಿಲ್ಲುವಂತಹ ಜನಗಳು ಅನೇಕ ಹಿಂಸೆಗಳನ್ನು ಅನುಭವಿಸ್ತಕ್ಕಂಥವರಾಗಿದ್ದಾರೆ. ವಿಶೇಷವಾಗಿ ತನ್ನ ಕುಟುಂಬದವರಿಂದಲೇ ಅವರು ಹಿಂಸೆಯನ್ನು ಅನುಭವಿಸ್ತಕ್ಕಂಥವರಾಗಿದ್ದಾರೆ. ಅನೇಕ ಸಂದರ್ಭದಲ್ಲಿ ಕುಟುಂಬದಿಂದಲೇ ಬೇರ್ಪಡುವಂತಹ ಸಂದರ್ಭಗಳು ಸಹ ಏರ್ಪಡ್ತಕ್ಕಂಥದ್ದಾಗಿದೆ. ಒಂದೇ ಕುಟುಂಬಕ್ಕೆ ಸೇರಿದವರು ಈ ಸತ್ಯದ ನಿಮಿತ್ತವಾಗಿ ಅವರು ಬೇರ್ಪಡ್ತಕ್ಕಂಥವರಾಗಿದ್ದಾರೆ. ನೀತಿವಂತರ ಮೇಲೆ ಒಂದು ಗುರುತನ್ನು ಹಾಕಲ್ಪಡುವುದು, ನಾನು ಕಾರ್ಯ ಸಾಧಿಸುವ ದಿನದಲ್ಲಿ ಅವರು ನನಗೆ ಸ್ವರ್ಗೀಯ ಜನಾಂಗವಾಗಿರುವರು. ಒಬ್ಬನು ತನ್ನನ್ನು ಸೇವಿಸುವ ಸ್ವಂತ ಮಗನನ್ನು ಕರುಣಿಸುವಂತೆ ನಾನು ಅವರನ್ನು ಕರುಣಿಸುವೆನು ಎಂದು ಸೇನಾಧೀಶ್ವರನಾದಂಥ ಯೆಹೋವನು ಹೇಳುತ್ತಾನೆ ಎಂಬುದಾಗಿ ಮಲಾಖಿಯನ ಪುಸ್ತಕ 3ನೇ ಅಧ್ಯಾಯ 17ನೇ ವಚನದಲ್ಲಿ ನಾವು ಓದುವಂಥವರಾಗಿದ್ದೇವೆ. ಹೌದು ಪ್ರಿಯ ಕೇಳುಗರೆ, ದೇವರ ಒಂದು ಮುದ್ರೆಯನ್ನು ಯಾರೆಲ್ಲ ಹೊಂದಿಕೊಳ್ತಕ್ಕಂಥವರಾಗಿದ್ದಾರೋ ಅವರನ್ನು ದೇವರು ತನ್ನ ಸ್ವಂತ ಮಗನಂತೆ ಕರುಣಿಸುವಂಥವನಾಗಿದ್ದಾನೆ. ಹೇಗೆ ಒಬ್ಬ ತಂದೆ ಒಬ್ಬ ತಾಯಿ ತನ್ನ ಸ್ವಂತ ಮಗನನ್ನು ಕರುಣಿಸಿ ಅವನನ್ನು ಹೇಗೆ ಕಾಪಾಡಿ ಅವನನ್ನು ಪೋಷಿಸಿ ಬರ್ತಕ್ಕಂಥ ಕಷ್ಟಗಳು ಸಮಸ್ಯೆಗಳಿಂದ ತಪ್ಪಿಸಿ ನಡೆಸ್ತಕ್ಕಂಥವರಾಗಿದ್ದಾರೋ, ಹಾಗೆ ದೇವರ ಮುದ್ರೆಯನ್ನು ಹೊಂದಿಕೊಳ್ತಕ್ಕಂಥ ಮಕ್ಕಳನ್ನು ದೇವರು ತನ್ನ ಸ್ವಂತ ಮಗನನ್ನು ಕರುಣಿಸುವಂತೆ ಅವರನ್ನು ಕರುಣಿಸುವಂಥವನಾಗಿದ್ದಾನೆ. ದೇವರ ಆಜ್ಞೆಗಳಿಗೆ ವಿಧೇಯರಾದವರು ಬೆಳಕಿನಲ್ಲಿರುವ ದೇವರ ಮಕ್ಕಳೊಂದಿಗೆ ಒಟ್ಟಾಗುವರು. ಅವರು ಬಾಗಿಲುಗಳ ಮೂಲಕ ಪಟ್ಟಣವನ್ನು ಪ್ರವೇಶಿಸುವರು. ಅವರಿಗೆ ಜೀವವೃಕ್ಷದ ಹಕ್ಕು ಇರುವುದು ಎಂಬುದಾಗಿ ಪ್ರಕಟಣೆ ಪುಸ್ತಕ 22ನೇ ಅಧ್ಯಾಯ 14ನೇ ವಚನದಲ್ಲಿ ನಾವು ಓದುವಂಥವರಾಗಿದ್ದೇವೆ. ಪ್ರಿಯ ಕೇಳುಗರೆ, ಯಾರೆಲ್ಲ ಈ ದೇವರ ಮುದ್ರೆಯನ್ನು ಹಾಕಿಸಿಕೊಂಡು ದೇವರ ಸತ್ಯಕ್ಕೋಸ್ಕರ ನಿಲ್ಲುವಂಥವರಾಗಿದ್ದಾರೋ ಆ ಮಕ್ಕಳು ಒಗ್ಗಟ್ಟಾಗಿರ್ತಕ್ಕಂಥವರಾಗಿದ್ದಾರೆ. ಒಂದೇ ಮನಸ್ಸಿನಿಂದ ಒಂದೇ ಆಲೋಚನೆಯಿಂದ ಇರತಕ್ಕಂಥವರಾಗಿದ್ದಾರೆ. ಇವರು ಕುಟುಂಬದ ಸದಸ್ಯರಿಂದ ಬೇರ್ಪಡುವಂಥವರಾಗಿದ್ದಾರೆ ಸತ್ಯದ ನಿಮಿತ್ತವಾಗಿ. ಅದಕ್ಕೋಸ್ಕರವೇ ಯೇಸು ಸ್ವಾಮಿಯು ಸಹ ಈ ಲೋಕದಲ್ಲಿ ಜೀವಿಸುವಂತಹ ಸಂದರ್ಭದಲ್ಲಿ ಮತ್ತಾಯನು ಬರೆದ ಸುವಾರ್ತೆ 10ನೇ ಅಧ್ಯಾಯ 34-39 ತನಕ ನಾವು ಓದುವುದಾದರೆ ಅಲ್ಲಿ ಯೇಸು ಸ್ವಾಮಿ ಈ ರೀತಿಯಾಗಿ ಹೇಳುವಂಥವನಾಗಿದ್ದಾನೆ. ಭೂಲೋಕದ ಮೇಲೆ ಸಮಾಧಾನವನ್ನು ಹುಟ್ಟಿಸುವುದಕ್ಕೆ ಬಂದನೆಂದು ನೆನೆಸಬೇಡಿರಿ. ಸಮಾಧಾನವನ್ನು ಹುಟ್ಟಿಸುವುದಕ್ಕೆ ನಾನು ಬಂದಿಲ್ಲ, ಖಡ್ಗವನ್ನು ಹಾಕುವುದಕ್ಕೆ ಬಂದಿದ್ದೆನು ಎಂಬುದಾಗಿ ದೇವರ ವಾಕ್ಯ ತಿಳಿಸುವಂಥದ್ದಾಗಿದೆ. ಯಾಕೆ ಎಂಬುದಾಗಿ ನಾವು ಈ ವಾಕ್ಯವನ್ನು ಆಳವಾಗಿ ಓದಿ ನೋಡಿದಾಗ ಯೇಸು ಸ್ವಾಮಿ ನಾನು ಸಮಾಧಾನವನ್ನು ಕೊಡ್ತಕ್ಕಂಥವನಾಗಿದ್ದೇನೆ ಎಂಬುದಾಗಿ ಹೇಳುವಂತಹ ದೇವರಾಗಿದ್ದಾನೆ. ಆದರೆ ಇಲ್ಲಿ ಹೇಳುವಂಥವರಾಗಿದ್ದಾರೆ, ಏನು ಹೇಳುವಂಥವರಾಗಿದ್ದಾರೆ, ನಾನು ಸಮಾಧಾನವನ್ನು ಹುಟ್ಟಿಸುವುದಕ್ಕೆ ಬರಲಿಲ್ಲ, ನಾನು ಖಡ್ಗವನ್ನು ಹಾಕುವುದಕ್ಕೆ ಬಂದಿನಿ ಎಂಬುದಾಗಿ ಹೇಳುವುದಾದರೆ ಏನು ಇದರ ಅರ್ಥ? ಇದರ ಅರ್ಥ ಏನು ಎಂಬುದಾಗಿ ನಾವು ನೋಡಬೇಕಾದರೆ ಮುಂದೆ ಅದಕ್ಕೆ ಯೇಸು ಸ್ವಾಮಿ ಹೇಳುವಂಥವನಾಗಿದ್ದಾನೆ. ಹಾಗಾದರೆ ಮಗನು ತಂದೆಗೂ ಮಗಳಿಗೂ ತಾಯಿಗೂ ಸೊಸೆಗೂ ಅತ್ತೆಗೂ ಭೇದ ಹುಟ್ಟಿಸುವುದಕ್ಕೆ ಬಂದೆನು. ಹೀಗೆ ಒಬ್ಬ ಮನುಷ್ಯನಿಗೆ ಅವನ ಮನೆಯವರೇ ವೈರಿಗಳಾಗುವರು. ತಂದೆ ಮೇಲಾಗಲಿ ತಾಯಿಯ ಮೇಲಾಗಲಿ ನನ್ನ ಮೇಲೆ ಇಡುವುದಕ್ಕಿಂತ ಹೆಚ್ಚಾದಂಥ ಮಮತೆಯನ್ನು ಇಡುವವನು ನನಗೆ ಯೋಗ್ಯನಲ್ಲ. ಮಗನ ಮೇಲಾಗಲಿ ಮಗಳ ಮೇಲಾಗಲಿ ನನ್ನ ಮೇಲೆ ಇಡುವುದಕ್ಕಿಂತ ಹೆಚ್ಚಾದಂಥ ಮಮತೆ ಇಡುವವನು ನನಗೆ ಯೋಗ್ಯನಲ್ಲ. ಮತ್ತು ಯಾವನಾದರೂ ತನ್ನ ಶಿಲುಬೆಯನ್ನು ತೆಗೆದುಕೊಂಡು ನನ್ನ ಹಿಂದೆ ಬಂದ ಹೊರತು ನನಗೆ ಯೋಗ್ಯನಲ್ಲ. ತನ್ನ ಪ್ರಾಣವನ್ನು ಕಂಡುಕೊಡುವನು ಅವನು ಕಳೆದುಕೊಳ್ಳುವನು. ನನ್ನ ನಿಮಿತ್ತವಾಗಿ ತನ್ನ ಪ್ರಾಣವನ್ನು ಕಳಕೊಂಡವನು ಅದನ್ನು ಕಂಡುಕೊಳ್ಳುವನು ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಆತ್ಮೀಯ ಪ್ರೀತಿಯ ಕೇಳುಗರೆ, ಈ ವಾಕ್ಯದಲ್ಲಿ ಯೇಸು ಸ್ವಾಮಿ ಹೇಳುವಂತಹ ವಿಚಾರವೇನೆಂದರೆ ನಾನು ಖಡ್ಗವನ್ನು ಹಾಕುವುದಕ್ಕೆ ಬಂದೆನು ಎಂಬುದಾಗಿ ಹೇಳುವಂಥವನಾಗಿದ್ದಾನೆ. ಏನು ಇದರ ಅರ್ಥ? ಇದರ ಅರ್ಥ ಏನೆಂದರೆ ಸತ್ಯದ ನಿಮಿತ್ತವಾಗಿ ಅನೇಕ ಸಂದರ್ಭದಲ್ಲಿ ನಮ್ಮ ಕುಟುಂಬಸ್ಥರೇ ನಮಗೆ ವೈರಿಗಳಾಗ್ತಕ್ಕಂಥವರಾಗಿದ್ದಾರೆ. ಸತ್ಯದ ನಿಮಿತ್ತವಾಗಿ ನಮ್ಮ ಕುಟುಂಬದಲ್ಲಿರತಕ್ಕಂಥ ಸದಸ್ಯರು ನಮ್ಮನ್ನು ಹಿಡಿದುಕೊಡುವಂಥವರಾಗಿದ್ದಾರೆ. ಒಂದು ಕಾಲ ಬರತಕ್ಕಂಥದ್ದಾಗಿದೆ. ಆ ಕಾಲದಲ್ಲಿ ಪ್ರಿಯ ಕೇಳುಗರೇ, ದೇವರ ಮುದ್ರೆಯನ್ನು ಹಾಕಿಸಿಕೊಂಡಂತಹ ಸತ್ಯಕ್ಕೋಸ್ಕರ ದೇವರ ಆಜ್ಞೆಗಳನ್ನು ಕೈಗೊಂಡು ನಡೆಯುವಂತಹ ಸಬ್ಬತ್ತಿನವನ್ನು ಕೈಗೊಂಡು ನಡೀತಕ್ಕಂಥ ಮಕ್ಕಳ ಮೇಲೆ ಒಂದು ಹಿಂಸೆ ಬರತಕ್ಕಂಥದ್ದಾಗಿದೆ. ಆ ಹಿಂಸೆಯ ನಿಮಿತ್ತವಾಗಿಯೇ ಅನೇಕರು ಭಯದಿಂದ ಈ ಮೃಗದ ಗುರುತನ್ನು ಹಾಕಿಸಿಕೊಳ್ತಕ್ಕಂಥವರಾಗಿದ್ದಾರೆ. ಆದರೆ ಅನೇಕ ಸತ್ಯಕ್ಕೋಸ್ಕರ ನಿಲ್ಲುವಂತಹ ಜನಗಳು ಏನೇ ಬಂದರೂ ಮೃಗದ ಗುರುತನ್ನು ಹಾಕಿಸಿಕೊಳ್ಳದೆ ದೇವರ ಆಜ್ಞೆಗಳಿಗೆ ಪರಿಪೂರ್ಣವಾಗಿ ನಡೆಯುವಂತಹ ಸಂದರ್ಭದಲ್ಲಿ ತಮ್ಮ ಕುಟುಂಬದವರೇ ವೈರಿಗಳಾಗಿದ್ದು ತೋರಿಸಿಕೊಡುವಂಥವರಾಗಿದ್ದಾರೆ, ಹಿಡಿದುಕೊಡುವಂಥವರಾಗಿದ್ದಾರೆ, ನಮ್ಮನ್ನು ಅನೇಕ ರೀತಿಯ ಕಷ್ಟಗಳಿಗೆ ಸಿಲುಕಿಸುವಂಥವರಾಗಿದ್ದಾರೆ. ಆದರೆ ಸತ್ಯಕ್ಕೋಸ್ಕರ ನಿಲ್ಲುವಂತಹ ಮಕ್ಕಳು, ತಂದೆ ತಾಯಿ ಅಣ್ಣ ತಮ್ಮ ಕುಟುಂಬದಲ್ಲಿ ಯಾರೇ ಇದ್ದರೂ ಸಹ ಅವರನ್ನು ಬೇರ್ಪಟ್ಟು ಯಾರ ಬಳಿಗೆ ಬರ್ತಕ್ಕಂಥವರಾಗಿದ್ದಾರೆ ಅಂದರೆ ಯಾರು ದೇವರ ಆಜ್ಞೆಗಳನ್ನು ಸಂಪೂರ್ಣವಾಗಿ ಕೈಗೊಂಡು ನಡೆದು ಕ್ರಿಸ್ತನಿಗೋಸ್ಕರ ಸಾಕ್ಷಿಯಾಗಿ ನಿಲ್ಲುವಂಥವರಾಗಿದ್ದಾರೋ, ಕ್ರಿಸ್ತನ ಮೇಲೆ ಸಂಪೂರ್ಣ ನಂಬಿಕೆಯನ್ನು ಹಾಕಿರ್ತಕ್ಕಂಥವರಾಗಿದ್ದಾರೋ, ಆ ಜನಗಳೆಲ್ಲರೂ ಸಹ ಕೊನೆಯ ಕಾಲದಲ್ಲಿ ಒಟ್ಟಾಗಿರ್ತಕ್ಕಂಥವರಾಗಿದ್ದಾರೆ. ಅದಕ್ಕೋಸ್ಕರವೇ ಮಲಕಾಯನ ಪುಸ್ತಕ 3:17 ದೇವರ ವಾಕ್ಯ ತಿಳಿಸುವಂಥದ್ದಾಗಿದೆ. ಒಬ್ಬನು ತನ್ನನ್ನು ಸೇವಿಸುವ ಸ್ವಂತ ಮಗನನ್ನು ಕರುಣಿಸುವಂತೆ ನಾನು ಅವರನ್ನು ಕರುಣಿಸುವೆನು. ಹೇಗೆ ಹಳೆಯ ಕಾಲದಲ್ಲಿ ಆ ಕತ್ತಲೆ ಯುಗದಲ್ಲಿ ವಾಲ್ಡೆನ್ಸಿಸ್ ಅಂತಕ್ಕಂತಹ ಜನಗಳು ಸತ್ಯಕ್ಕೋಸ್ಕರ ನಿಂತಾಗ ಆ ಒಂದು ಆಲ್ಫಾ ಬೆಟ್ಟಗಳಲ್ಲಿ ಅವರು ಉಳಿದುಕೊಂಡಂತಹ ಸಂದರ್ಭದಲ್ಲಿ ದೇವರು ಆ ಮಕ್ಕಳನ್ನು ಹೇಗೆ ಪೋಷಿಸಿದನು, ಆ ರೀತಿಯಾಗಿ ಕೊನೆ ಕಾಲದಲ್ಲಿ ದೇವರ ಮುದ್ರೆಯನ್ನು ಹಾಕಿಸಿಕೊಂಡಂತಹ ಈ ಮೃಗದ ಗುರುತನ್ನು ತಿರಸ್ಕರಿಸಿ ಸತ್ಯಕ್ಕೋಸ್ಕರ ನಿಲ್ಲುವಂತಹ ಮಕ್ಕಳ ಮೇಲೆ ದೇವರು ಕರುಣೆಯನ್ನು ತೋರಿಸಿ ಅವರನ್ನು ಪೋಷಿಸ್ತಕ್ಕಂಥವರಾಗಿದ್ದಾನೆ. ಈ ಮಕ್ಕಳು ಕುಟುಂಬದ ಸದಸ್ಯರಿಂದ ಬೇರ್ಪಡ್ತಕ್ಕಂಥವರಾಗಿದ್ದಾರೆ, ಸಮಾಜದಿಂದ ಬೇರ್ಪಡ್ತಕ್ಕಂಥವರಾಗಿದ್ದಾರೆ. ತಮ್ಮ ಮನಸ್ಸಿನಲ್ಲಿ ದೇವರ ಆಜ್ಞೆಗಳನ್ನು ಆಸ್ತಿಯಾಗಿ ಇಟ್ಟುಕೊಂಡು ಈ ಆಜ್ಞೆಗಳನ್ನು ಕೈಗೊಂಡು ನಡೀತಕ್ಕಂತಹ ಕ್ರಿಸ್ತನ ಬಗ್ಗೆ ಸಂಪೂರ್ಣವಾದಂತಹ ನಂಬಿಕೆಯನ್ನು ಹೊಂದಿರುವಂತಹ ಈ ಮಕ್ಕಳು ಒಂದೇ ರೀತಿಯ ಮನಸ್ಸನ್ನು ಹೊಂದಿರತಕ್ಕಂಥವರಾಗಿದ್ದಾರೆ. ಯಾರೆಲ್ಲ ಈ ಲೋಕದಲ್ಲಿ ಒಂದೇ ರೀತಿಯ ಮನಸ್ಥಿತಿಯನ್ನು ಹೊಂದಿರತಕ್ಕಂಥವರಾಗಿದ್ದಾರೋ ಆ ಮಕ್ಕಳೆಲ್ಲರೂ ಒಟ್ಟಾಗಿ ಬಂದು ದೇವರನ್ನ ಸ್ತುತಿಸ್ತಕ್ಕಂಥವರಾಗಿದ್ದಾರೆ, ದೇವರನ್ನ ಕೊಂಡಾಡತಕ್ಕಂಥವರಾಗಿದ್ದಾರೆ. ಹೇಗೆ ವಾಲ್ಡೆನ್ಸಿ ಅವರು ಆ ಕತ್ತಲೆ ಯುಗದಲ್ಲಿ ಎಲ್ಲ ಜನಗಳು ಒಟ್ಟಾಗಿ ಬಂದು ದೇವರ ಆಜ್ಞೆಗಳಿಗೆ ವಿಧೇಯರಾಗಿ ಜೀವಿಸುವಂಥವರಾಗಿದ್ದರೋ ಆ ರೀತಿಯಾಗಿ ಈ ಮಕ್ಕಳು ಸಹ ಬೆಟ್ಟ ಗುಡ್ಡ ಗಾಡುಗಳ ಕಡೆಗೆ ಹೋಗಿ ಒಟ್ಟಾಗಿ ಕೂಡಿ ದೇವರನ್ನು ಆರಾಧಿಸುವಂಥವರಾಗಿರ್ತಕ್ಕಂಥವರಾಗಿದ್ದಾರೆ. ಯಾಕೆ ಎಂಬುದಾಗಿ ನಾವು ನೋಡುವುದಾದರೆ ನಮಗೆ ದೊರೆತ ಬೆಳಕಿನ ಪ್ರಕಾರ ದೇವರು ನ್ಯಾಯ ವಿಚಾರಣೆ ಮಾಡುವಂತವನಾಗಿದ್ದಾನೆ. ಯಾಕೆಂದರೆ ಈ ನ್ಯಾಯ ವಿಚಾರಣದಲ್ಲಿ ನಮಗೆ ಎಷ್ಟು ಬೆಳಕು ಸಿಕ್ಕಿದೆ, ಯಾವ ರೀತಿಯಲ್ಲಿ ದೇವರು ನಡೆಸಿದ್ದಾನೆ, ಆ ರೀತಿಯಲ್ಲಿಯೇ ದೇವರು ನಮಗೆ ನ್ಯಾಯ ವಿಚಾರಣೆ ಮಾಡುವಂತವನಾಗಿದ್ದಾನೆ. ನಮಗೆ ದೊರೆತಂತಹ ಅವಕಾಶಗಳು, ದೊರೆತಂತಹ ಅನೇಕರು ಕ್ರಿಸ್ತನ ಮಹಾಬೆಳಕು ಕೊಡಲ್ಪಟ್ಟು ಅದರಂತೆ ನಡೆಯುವಂಥವರಿಗಿಂತ ಮೊದಲು ಪರಲೋಕಕ್ಕೆ ಹೋಗುವರು. ಅನೇಕರು ತಮಗೆ ದೊರೆತ ಬೆಳಕಿನ ಅನುಗುಣವಾಗಿ ನಡೆಯುವವರಾಗಿದ್ದಾರೆ, ಅದರ ಪ್ರಕಾರವಾಗಿ ಅವರಿಗೆ ನ್ಯಾಯ ತೀರ್ಪಾಗುವುದು. ಎಲ್ಲರೂ ಸಹ ಜಗತ್ತಿನ ಎಲ್ಲಾ ಭಾಗಗಳಿಗೆ ಎಚ್ಚರಿಕೆ ಕೊಡಲ್ಪಡುವ ತನಕ ಪ್ರತಿಯೊಬ್ಬೊಬ್ಬರಿಗೂ ಸಾಕಷ್ಟು ಬೆಳಕು ಹಾಗೂ ಸಾಕ್ಷಿ ಆಧಾರ ಕೊಡಲ್ಪಡುವ ನೇಮಿಸಲ್ಪಟ್ಟ ದಿನಗಳವರೆಗೆ ಕಾದುಕೊಂಡಿರಬೇಕು. ಕೆಲವರಿಗೆ ಇತರರಿಗಿಂತ ಕಡಿಮೆ ಬೆಳಕು ಕೊಡಲ್ಪಟ್ಟಿರುವುದು, ಆದರೆ ನಾವೆಲ್ಲರೂ ಸಹ ನಮಗೆ ದೊರೆತ ಬೆಳಕಿನ ಪ್ರಕಾರ ನ್ಯಾಯ ತೀರ್ಪಿಗೆ ಒಳಗಾಗುವೆವು. ಹೌದು ಪ್ರಿಯ ಕೇಳುಗರೆ, ಕ್ರಿಸ್ತನ ಬರೋಣ ಶೀಘ್ರವಾಗಿದೆ. ನಿಮಗೆ ಸಬ್ಬತ್ತಿನದ ಸತ್ಯ ಇವತ್ತು ನಿಮಗೆ ಬಂದಿದೆ ಎಂದರೆ ಆ ಒಂದು ಸತ್ಯದ ಬೆಳಕಿನ ಆಧಾರದ ಮೇಲೆಯೇ ದೇವರು ನಿಮಗೆ ನ್ಯಾಯ ವಿಚಾರಣೆ ಮಾಡತಕ್ಕಂಥನಾಗಿದ್ದಾನೆ. ಒಂದು ಪರಲೋಕದ ವಿಚಾರವಾಗಿಯೂ, ನರಕದ ವಿಚಾರವಾಗಿಯೂ, ಅಥವಾ ಪರ್ಣಶಾಲೆಯ ವಿಚಾರವಾಗಿಯೂ, ಅಥವಾ ಸಬ್ಬತ್ತಿನದ ವಿಚಾರವಾಗಿಯೂ, ಕ್ರಿಸ್ತನ ಎರಡನೇ ಬರೋಣದ ವಿಚಾರವಾಗಿಯೂ, ಅಥವಾ ನಿಮಗೆ ಈ ಮೃಗದ ಮುದ್ರೆ ದೇವರ ಗುರುತಿನ ವಿಚಾರವಾಗಿ ನಿಮಗೆ ಸತ್ಯ ಇವತ್ತು ಬಂದಿದೆ ಎಂದರೆ ಆ ಸತ್ಯವನ್ನು ನೀವು ಪ್ರೀತಿಸ್ತಕ್ಕಂಥವರಾಗಿರಬೇಕು, ಆ ಸತ್ಯದಲ್ಲಿ ನೀವು ನಡೆಯುವಂಥವರಾಗಿರಬೇಕು. ಆ ಸತ್ಯದ ಆಧಾರದ ಮೇಲೆಯೇ ದೇವರು ಕೊನೆ ಕಾಲದಲ್ಲಿ ನ್ಯಾಯ ವಿಚಾರಣೆ ಮಾಡುವಂಥವನಾಗಿದ್ದಾನೆ. ನಮಗೆ ಆ ಒಂದು ಬೆಳಕು, ಆ ಒಂದು ಸತ್ಯ ಬಂದಿದ್ದರೂ ಸಹ ಆ ಬೆಳಕಿನಲ್ಲಿ, ಆ ಸತ್ಯದಲ್ಲಿ ನಾವು ನಡೆಯಲಿಲ್ಲ ಅಂದರೆ ನಾವು ದೇವರಿಗೆ ಆ ನ್ಯಾಯ ವಿಚಾರಣೆಯ ಸಮಯದಲ್ಲಿ ನಾವು ಲೆಕ್ಕವನ್ನು ಕೊಡಬೇಕಾಗ್ತಕ್ಕಂಥದ್ದಾಗಿದೆ. ದೇವರ ಆಜ್ಞೆಗಳಿಗೆ ಸಂಬಂಧಪಟ್ಟಂತೆ ಉಳಿದ ಸಭೆಯ ಸೆವೆಂತ್ ಅಡ್ವೆಂಟಿಸ್ಟರ್ ಆದಂತಹ ನಮಗೆ ಮಹಾಬೆಳಕು ಕೊಡಲ್ಪಟ್ಟಿದೆ. ಈ ಆಜ್ಞೆಗಳು ಗುಣಸ್ವಭಾವದ ಮಾನದಂಡವಾಗಿದೆ. ಆದ್ದರಿಂದ ಮನುಷ್ಯನು ಕೊನೆಯ ಮಹಾದಿನದಲ್ಲಿ ನ್ಯಾಯ ತೀರ್ಪಿಗೊಳಗಾಗುವನು. ಜನರು ತಮಗೆ ಕೊಡಲ್ಪಟ್ಟ ಬೆಳಕಿಗೆ ಅನುಸಾರವಾಗಿ ವಿಚಾರಣೆಗೆ ಒಳಗಾಗುವರು. ಮಹಾಬೆಳಕು ಕೊಡಲ್ಪಟ್ಟಿದ್ದರು ಅದನ್ನು ಅಲಕ್ಷ್ಯ ಮಾಡಿದವರು, ಇಂತಹ ಅವಕಾಶಗಳು ಕೊಡಲ್ಪಟ್ಟವರಿಗಿಂತ ಕೆಟ್ಟ ಸ್ಥಿತಿಯಲ್ಲಿರುವರು. ಅವರು ತಮ್ಮನ್ನ ಉನ್ನತ ಸ್ಥಿತಿಗೇರಿಸಿಕೊಳ್ಳುವಂತೆಯವರಾಗಿದ್ದಾರೋ ಹೊರತು ದೇವರನ್ನಲ್ಲ. ಪ್ರತಿಯೊಬ್ಬೊಬ್ಬರಿಗೂ ಕೊಡಲ್ಪಟ್ಟ ಶಿಕ್ಷೆಯು ಅವರು ದೇವರಿಗೆ ಅಗೌರವ ತಂದ ಅನುಪಾತಕ್ಕೆ ಅನುಗುಣವಾಗಿರುವುದು. ಪ್ರತಿಯೊಬ್ಬರೂ ಸಹ ತಮ್ಮ ನಿರ್ಧಾರವನ್ನು ಬುದ್ಧಿವಂತಿಕೆಯಿಂದ ಮಾಡಲು ಸಾಕಷ್ಟು ಬೆಳಕು ಹೊಂದಿರಬೇಕು. ಹೌದು ಪ್ರಿಯ ಕೇಳುಗರೆ, ನಾವು ಜೀವಿಸುವಂತಹ ಈ ಒಂದು ಕೊನೆ ಕಾಲದಲ್ಲಿ ಉಳಿದ ಸಭೆಯ ಸೆವೆಂತ್ ಅಡ್ವೆಂಟಿಸ್ಟರ್ ಆದಂತಹ ನಮಗೆ ದೇವರು ಅನೇಕ ಸತ್ಯವನ್ನು ಕೊಟ್ಟಿದ್ದಾನೆ, ಮಹಾ ಬೆಳಕನ್ನು ನಮಗೆ ಕೊಟ್ಟಿದ್ದಾನೆ. ಆದರೆ ಆ ಬೆಳಕನ್ನು ನಾವು ತಿರಸ್ಕರಿಸುವಂತೆಯವರಾಗಬಾರದು. ಯಾಕೆಂದರೆ ಎಂಬುದಾಗಿ ನಾವು ನೋಡುವುದಾದರೆ ಯೇಸು ಸ್ವಾಮಿ ಈ ಲೋಕಕ್ಕೆ ಬೆಳಕಾಗಿ ಬಂದನು. ಯೌದ್ಯರಿಗೆ ಹಳೆಯ ಒಡಂಬಡಿಕೆಯಲ್ಲಿ ಅನೇಕ ಪ್ರವಾದಿಗಳು ಈ ಬೆಳಕಿನ ವಿಚಾರವಾಗಿ ಸಾಕ್ಷಿಯನ್ನು ಕೊಟ್ಟರು. ಕೊನೆಯಲ್ಲಿ ಆ ಬೆಳಕೆ ಈ ಲೋಕಕ್ಕೆ ಬಂದರೂ ಸಹ ಅವರು ಕತ್ತಲೆಯನ್ನು ಹೆಚ್ಚಾಗಿ ಪ್ರೀತಿಸಿದರು. ಯಾಕೆ ಅವರು ಬೆಳಕು ಬಂದಾಗಲೂ ಸಹ ಆ ಬೆಳಕಿನಲ್ಲಿ ಅವರು ನಡೆಯದೆ ಕತ್ತಲೆಯಲ್ಲಿ ಹೋದರು ಎಂಬುದಾಗಿ ನಾವು ನೋಡಬೇಕಾದರೆ ಅವರ ಕೃತ್ಯಗಳು ಕೆಟ್ಟದಾಗಿತ್ತು. ನಾವು ಜೀವಿಸುವಂತಹ ಈ ಕೊನೆ ಕಾಲದಲ್ಲಿ ನಾವು ಆತ್ಮಿಕವಾಗಿ ಬೆಳೀತಕ್ಕಂಥವರಾಗಿದ್ದೇವೆ. ಯಾರೆಲ್ಲ ಸತ್ಯವನ್ನು ಹುಡುಕ್ತಕ್ಕಂಥವರಾಗಿದ್ದಾರೋ ದೇವರು ಅವರಿಗೆ ಸತ್ಯವನ್ನು ತೋರಿಸಿಕೊಡುವಂಥವನಾಗಿದ್ದಾನೆ, ಆ ಮಹಾಬೆಳಕನ್ನು ಕೊಡುವಂಥವನಾಗಿದ್ದಾನೆ. ನಾವು ಸತ್ಯವೇದವನ್ನು ತೆಗೆದು ಕ್ರಿಸ್ತನ ಎರಡನೆಯ ಬರೋಣಕ್ಕೂ ಮೊದಲು ನಡೆಯುವಂತಹ ಕಾರ್ಯಗಳು ಏನು ಎಂಬುದಾಗಿ ನಾವು ಸತ್ಯವೇದದ ಆಧಾರದೊಂದಿಗೆ ಓದುವುದಾದರೆ ದೇವರು ಒಂದು ದೊಡ್ಡ ಬೆಳಕನ್ನು ನಮಗೆ ತೋರಿಸ್ತಕ್ಕಂಥನಾಗಿದ್ದಾನೆ. ಆದರೆ ನಾವು ಈ ಸತ್ಯವೇದದಲ್ಲಿರ್ತಕ್ಕಂಥ ಸತ್ಯವನ್ನು ಅರಿತುಕೊಂಡು ಲೌಕಿಕವಾಗಿ ಈ ಲೋಕದಲ್ಲಿ ಹೇಗೆ ಬೇಕೋ ಹಾಗೆ ಜೀವಿಸಿದರೆ, ನಮ್ಮ ಕೃತ್ಯಗಳು ಕೆಟ್ಟದಾಗಿದ್ದರೆ ಆ ಬೆಳಕು ನಮ್ಮ ಮೇಲೆ ಹೆಚ್ಚು ಪ್ರಕಾಶಮಾನವಾಗಿ ಹೊಳೆಯುವುದಿಲ್ಲ. ಆ ಸತ್ಯ ತಿಳಿದುಕೊಂಡಂಥ ಸತ್ಯವನ್ನು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡು ನಾವು ನಡೆಯಲು ಸಾಧ್ಯವಾಗುವುದಿಲ್ಲ. ಹಾಗಾಗಿ ಪ್ರಿಯ ಕೇಳುಗರೆ, ಕ್ರಿಸ್ತನ ಬರೋಣ ಶೀಘ್ರವಾಗಿದೆ. ನಾವು ಹಂತದಲ್ಲಿ ಜೀವಿಸ್ತಕ್ಕಂಥವರಾಗಿದ್ದೇವೆ. ಕುಟುಂಬದಿಂದ ಬೇರ್ಪಡುವಂತಹ ಸಮಯದಲ್ಲಿ ನಾವಿದ್ದೇವೆ. ಕುಟುಂಬದವರಿಗೆ ಸತ್ಯದ ನಿಮಿತ್ತವಾಗಿ ನಾವು ಹೊಯ್ರಿಗಳಾಗಬೇಕಾಗ್ತಕ್ಕಂಥದ್ದಾಗಿದೆ. ಮತ್ತು ನಮಗೆ ದೊರೆತಂತಹ ಮಹಾ ಒಂದು ಬೆಳಕು ಸತ್ಯದ ನಿಮಿತ್ತದಲ್ಲೇ ದೇವರು ನಮಗೆ ನ್ಯಾಯ ವಿಚಾರಣೆಯನ್ನು ಮಾಡುವಂತೆವನಾಗಿದ್ದಾನೆ ಕೊನೆಯ ಕಾಲದಲ್ಲಿ. ಹಾಗಾಗಿ ಇನ್ನೇನೋ ಕೆಲವೇ ದಿನಗಳಲ್ಲಿ ದೇವರ ಮುದ್ರೆಯನ್ನು ಹಾಕಿಸಿಕೊಂಡಿರತಕ್ಕಂಥ ಜನಗಳು, ಮೃಗದ ಗುರುತನ್ನು ಹಾಕಿಸಿಕೊಂಡಿರ್ತಕ್ಕಂಥ ಜನಗಳು ಎಂಬುದಾಗಿ ಎರಡು ಭಾಗಗಳಾಗಿ ವಿಂಗಡಿಸುವಂತಹ ಕಾಲಘಟ್ಟದಲ್ಲಿ ನಾವಿದ್ದೇವೆ. ನಾವು ಹೇಗೆ ಜೀವಿಸತಕ್ಕಂಥವರಾಗಿದ್ದೇವೆ, ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಯಾಕೆಂದರೆ ಮುಂದಿನ ದಿನಗಳಲ್ಲಿ ಒಂದು ಇಕ್ಕಟ್ಟಾದ ಸಮಯ, ಕಷ್ಟದ ಸಮಯ ಈ ಸತ್ಯಕ್ಕೋಸ್ಕರ ನಿಲ್ಲುವಂತಹ ಮಕ್ಕಳಿಗೆ ಬರ್ತಕ್ಕಂಥದ್ದಾಗಿದೆ. ಯೋಚಿಸಿ ನಾವು ಈಗಲೇ ನಿರ್ಧಾರವನ್ನು ತೆಗೆದುಕೊಳ್ಳೋಣ. ಮುಂದಿನ ದಿನಗಳಲ್ಲಿ ಇನ್ನೂ ಸಹ ಈ ದೇವರ ಮುದ್ರೆ ಮತ್ತು ಮೃಗದ ಗುರುತು ಇದರ ನಡುವೆ ಇರತಕ್ಕಂಥ ವ್ಯತ್ಯಾಸವೇನು? ಉದ್ದೇಶಪೂರ್ವಕವಾಗಿ ನಾವು ಈ ಸತ್ಯವನ್ನು ನಿರ್ಲಕ್ಷಿಸಿದರೆ ಯಾವ ರೀತಿಯ ದಂಡನೆ ಬರ್ತಕ್ಕಂಥದ್ದಾಗಿದೆ ಅನ್ನುವಂತಹ ಅನೇಕ ಕಾರ್ಯಗಳನ್ನು ನಾವು ಮುಂದಿನ ದಿನಗಳಲ್ಲಿ ಮುಂದುವರೆದು ನಾವು ಕಲಿಯೋಣ. ಈಗ ಪ್ರಾರ್ಥನೆ ಮಾಡಿ ನಾವು ಮುಗಿಸೋಣ. ಪರಲೋಕದ ದೇವರೇ, ಸರ್ವಸೃಷ್ಟಿಕರ್ತನೇ, ಸ್ವಾಮಿ ನೀನು ಒಳ್ಳೆಯವನು, ನೀನು ಸಮಾಧಾನದ ಪ್ರಭು, ಆಲೋಚನಾಕರ್ತನು, ದೇವಾದಿ ದೇವನು, ರಾಜಾದಿರಾಜನು. ಸ್ವಾಮಿ ಅಪ್ಪ, ನಿನ್ನ ಬರೋಣಕ್ಕೂ ಮೊದಲು ಒಂದು ಎಚ್ಚರಿಕೆ ಸಂದೇಶವನ್ನು ಕೊಡ್ತಕ್ಕಂಥ ದೇವರು ನೀನಾಗಿದ್ದೀಯಾ. ಕೇಳುಗರ ಹೃದಯದಲ್ಲಿ ನೀನು ಮಾತನಾಡು ಸ್ವಾಮಿ. ಅಪ್ಪ, ಈ ಒಂದು ಸತ್ಯ ಈ ಮಕ್ಕಳಿಗೆ ಇವತ್ತು ಮನಮುಟ್ಟಿದಂಥ ಪಕ್ಷದಲ್ಲಿ ಆ ಸತ್ಯವನ್ನು ಅವರ ಜೀವಿತದಲ್ಲಿ ಹಿಂಬಾಲಿಸಲು ನೀ ಸಹಾಯ ಮಾಡು. ಯಾಕೆಂದರೆ ನಮಗೆ ತಿಳಿದಂತಹ ಸತ್ಯದಲ್ಲಿಯೇ ದೇವರು ನ್ಯಾಯ ವಿಚಾರಣೆ ಮಾಡುವಂತನಾಗಿದ್ದಾನೆ. ಹಾಗಾಗಿ ಇವತ್ತಿನ ದಿನದಲ್ಲಿ ಸತ್ಯವನ್ನು ಹರಿತುಕೊಂಡಂಥ ಮಕ್ಕಳ ಹೃದಯದಲ್ಲಿ ನೀನು ಮಾತನಾಡು. ಆ ನಿಮಿತ್ತವಾಗಿ ದೇವರ ಮುದ್ರೆಯನ್ನು ಹೊಂದಿಕೊಳ್ಳಲು, ಹೋರಾಡುವಾಗಿಯೂ ಆ ಮೃಗದ ಮುದ್ರೆಯನ್ನು ತಿರಸ್ಕರಿಸಲು ಸತ್ಯದಲ್ಲಿ ನಿಲ್ಲುವಾಗೆ ನೀ ಸಹಾಯ ಮಾಡು, ಆಶೀರ್ವಹಿಸು, ನಡೆಸು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡುವಂತಿದ್ದೇವೆ ನಮ್ಮ ತಂದೆಯೇ, ಆಮೇನ್.
ಈ ದಿನದ ಸಂದೇಶ ನಿಮಗೆ ಆಶೀರ್ವಾದ ತಂದಿದೆ ಎಂದು ನಾವು ಕ್ರಿಸ್ತನಲ್ಲಿ ನಂಬುತ್ತೇವೆ. ಇನ್ನೂ ಹೆಚ್ಚಾಗಿ ದೇವರ ವಾಕ್ಯವನ್ನು ತಿಳಿದುಕೊಳ್ಳಲು ಬಯಸಿದಲ್ಲಿ 1-800-332-3231 ಕ್ಕೆ ಸಂಪರ್ಕಿಸಬಹುದು ಅಥವಾ bible@awr.org ಗೆ ಇಮೇಲ್ ಮಾಡಬಹುದು. ಇನ್ನು ನಮ್ಮನ್ನು ಇಮೇಲ್ ಮೂಲಕವೂ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ kannadarsamc@sudadventist.org kannadarsamc@sudadventist.org ಅಥವಾ 9901-66-37-11 ಈ ನಂಬರಿಗೆ ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮಾಡಬಹುದು. ಮತ್ತು ನಾನು ನಿಮ್ಮ ಸಹೋದರಿ ಮರಗದಂ ಈ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.
ದೈವ ಪ್ರೇರಣೆಗೆ ಯೇಸು ನಿತ್ಯ ಮಾರ್ಗವೇ, ಯೇಸು ನಿತ್ಯ ಮಾರ್ಗವೇ, ಯೇಸು ಆತ್ಮಸ್ವರೂಪನೇ, ಯೇಸು ಪವಿತ್ರದಾಯಕ, ಯೇಸು ಸತ್ಯ ನೀತಿಯ, ಯೇಸು